ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಹೇಳೋಣ.
ಅದರಿಚ್ಛೆಯಂತೆ ಬಾಳದಿರು, ದೈವ ಗಾನದಿಂ ಆಡಿ ಸ್ತುತಿಸುವೆನು ಪರಿಶುದ್ಧನಾದಂತ ಯೇಸುವಿಗೆ ಸ್ತೋತ್ರ ಗಾನದಿಂ ಆಡಿ ಸ್ತುತಿಸುವೆನು ಪರಿಶುದ್ಧನಾದಂತ ಯೇಸುವಿಗೆ ಜೀವನವೆಲ್ಲ ಅವನ ಋಣ ಪರಲೋಕ ರಾಜವೇ ನನ್ನ ತಾಣ ಜೀವನವೆಲ್ಲ ಅವನ ಋಣ ಪರಲೋಕ ರಾಜವೇ ನನ್ನ ತಾಣ ಸ್ತೋತ್ರಗಾನದಿ ಹಾಡಿ ಸ್ತುತಿಸುವೆನು ಪರಿಶುದ್ಧನಾದಂತ ಯೇಸುವಿಗೆ ಸ್ತೋತ್ರಗಾನದಿ ಹಾಡಿ ಸ್ತುತಿಸುವೆನು ಪರಿಶುದ್ಧನಾದಂತ ಯೇಸುವಿಗೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ .org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ದೇವರನ್ನ ಮಹಿಮೆ ಪಡಿಸಿರಿ. ಪ್ರಿಯ ಕೇಳುಗರೆ, ನಾವು ಮೂರು ದೂತರ ಸಂದೇಶದಲ್ಲಿ ಮೊದಲನೇ ದೂತನ ಸಂದೇಶದವಾಗಿ ಓದುವಂತಹ ಮುಂದಿನ ಒಂದು ಭಾಗ ಯಾವುದೆಂದರೆ ದೇವರನ್ನ ಘನಪಡಿಸಿರಿ ಎಂಬುದಾಗಿ ತಿಳಿಸುತ್ತದೆ. ನಾವು ಪ್ರಕಟಣೆ ಪುಸ್ತಕ 14:7 ಓದುವಾಗ ಅವನು, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ, ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯೂ ಬಂದಿದೆ. ಪರಲೋಕ ಭೂಲೋಕಗಳನ್ನು ಸಮುದ್ರವನ್ನು ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನಿಗೆ ನಮಸ್ಕಾರ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳಿದನು ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ನಮ್ಮ ಕನ್ನಡ ಸತ್ಯವೇದದಲ್ಲಿ ಘನಪಡಿಸಿರಿ ಎಂಬುದಾಗಿ ತಿಳಿಸುತ್ತದೆ. ಆದರೆ ಆಂಗ್ಲ ಭಾಷೆ ಇಂಗ್ಲಿಷ್ ಸತ್ಯವೇದದಲ್ಲಿ ಗಿವ್ ಗ್ಲೋರಿ ಟು ಹಿಮ್ ಎಂಬುದಾಗಿ ತಿಳಿಸುತ್ತದೆ. ಅಂದರೆ ಆತನನ್ನು ಮಹಿಮೆ ಪಡಿಸಿರಿ ಎಂಬುದಾಗಿ. ಹಾಗಾದರೆ ಆತನನ್ನು ಮಹಿಮೆ ಪಡಿಸುವುದು ಅಂದರೇನು ಎಂಬುದನ್ನು ನಾವು ಈ ದಿನದಲ್ಲಿ ಧ್ಯಾನ ಮಾಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಅಪ್ಪ, ನಿನ್ನ ಪಾದ ಸನ್ನಿಧಾನದಲ್ಲಿ ಸ್ವಾಮಿ ಮತ್ತೊಂದು ಆವರ್ತಿ ನಿನ್ನ ಮಕ್ಕಳಾಗಿ ನಾವು ಕೂಡಿ ಬಂದಿದ್ದೇವೆ. ನಿನ್ನ ವಾಕ್ಯವನ್ನು ತೆಗೆದು ಮೂರು ದೂತರ ಸಂದೇಶದಲ್ಲಿ ಆತನನ್ನು ಘನಪಡಿಸಿರಿ ಅಥವಾ ಮಹಿಮೆ ಸಲ್ಲಿಸಿರಿ ಅನ್ನುವಂಥ ವಿಚಾರದ ಬಗ್ಗೆ, ವಾಕ್ಯದ ಬಗ್ಗೆ ನಾವು ಧ್ಯಾನಿಸಲು ಹೋಗುವಾಗ ಯಾವ ಯಾವ ರೀತಿಯಲ್ಲಿ ನಾವು ಮಹಿಮೆ ಸಲ್ಲಿಸಬೇಕು, ಮಹಿಮೆ ಸಲ್ಲಿಸುವುದು ಅಂದರೆ ಏನು ಅನ್ನುವಂತಹ ವಿಚಾರವನ್ನು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ ಸ್ವಾಮಿ. ಕೇಳುಗರ ಹೃದಯದಲ್ಲಿ ಮಹಿಮೆ ಪಡಿಸಿರಿ ಎನ್ನುವುದರ ಅರ್ಥವೇನು ಎಂಬುದನ್ನು ಅರಿತುಕೊಂಡು ದೇವರನ್ನು ಮಹಿಮೆ ಪಡಿಸುವಾಗಿಯೂ ನಿನ್ನ ಗುಣಗಳನ್ನು ಈ ಲೋಕದಲ್ಲಿ ಪ್ರತಿಬಿಂಬಿಸುವಾಗೆ ಅವರಿಗೆ ಸಹಾಯ ಮಾಡು. ಇದರ ಸಂಪೂರ್ಣ ಅರ್ಥವನ್ನು ಅರಿತುಕೊಂಡು ನಿನ್ನ ರಾಜ್ಯಕ್ಕೋಸ್ಕರ ಜೀವಿಸುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ನಮ್ಮ ತಂದೆಯೇ, ಆಮೇನ್. ದೇವರನ್ನ ಮಹಿಮೆ ಪಡಿಸಿರಿ ಅಥವಾ ಘನಪಡಿಸಿರಿ ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಆದರೆ ಸತ್ಯವೇದದಲ್ಲಿ ನಾವು ನೋಡಬೇಕಾದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 3:23 ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸತಕ್ಕಂಥದ್ದಾಗಿದೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ ಎಂಬುದಾಗಿ ತಿಳಿಯಪಡಿಸತಕ್ಕಂಥದ್ದಾಗಿದೆ. ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿರುವಾಗ ಯಾವ ರೀತಿಯಲ್ಲಿ ನಾವು ದೇವರನ್ನು ಮಹಿಮೆ ಪಡಿಸಲು ಸಾಧ್ಯ, ಇದರ ಅರ್ಥವೇನು ಎಂಬುದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು. ಆಗಿದ್ದಾಗ ಮಾತ್ರ ಯಾಕೆ ದೇವರು ನಮ್ಮನ್ನು ಮಹಿಮೆ ಪಡಿಸಿರಿ ಎಂಬುದಾಗಿ ಕರೀತಕ್ಕಂಥವರಾಗಿದ್ದಾರೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹಾಗಾದರೆ ಮಹಿಮೆ ಪಡಿಸಿರಿ ಅಂದರೆ ಏನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಸತ್ಯವೇದದಲ್ಲಿ ನಮ್ಮ ಮೊದಲ ಪಿತೃಗಳಾದಂತಹ ಆದಾಮ ಮತ್ತು ಹವ್ವಳನ್ನು ನಾವು ನೋಡಬೇಕು. ದೇವರು ಅವರನ್ನು ಯಾವ ರೀತಿಯಲ್ಲಿ ಸೃಷ್ಟಿ ಮಾಡಿದನು ಎಂಬುದನ್ನು ಆದಿಕಾಂಡ ಪುಸ್ತಕ 1:26 ನಾವು ನೋಡುವುದಾದರೆ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಅವರನ್ನು ಉಂಟು ಮಾಡೋಣ ಎಂಬುದಾಗಿ ದೇವರು ಹೇಳುವಂತೆವನಾಗಿದ್ದಾನೆ. ದೇವರು ಮನುಷ್ಯನನ್ನು ತನ್ನ ಸ್ವಂತ ಸ್ವರೂಪಕ್ಕೆ ಮತ್ತು ತನ್ನ ಹೋಲಿಕೆಗೆ ತಕ್ಕಂತೆ ಸೃಷ್ಟಿ ಮಾಡಿದನು. ಆಂಗ್ಲ ಸತ್ಯವೇದದಲ್ಲಿ ಇಮೇಜ್ ಅಂಡ್ ಲೈಕ್ನೆಸ್ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಸ್ವರೂಪಕ್ಕೆ ಅಂದರೆ ದೇವರ ರೀತಿಯಲ್ಲಿ ನೋಡಲು ಆತನ ರೂಪ ಯಾವ ರೀತಿಯಲ್ಲಿತ್ತು ಅಂದರೆ ದೇವನ ಸ್ವರೂಪವನ್ನು ಅವನು ಹೊಂದಿದ್ದನು. ಹೋಲಿಕೆ ಅಂದರೆ ಆತನ ಗುಣ. ದೇವರ ರೀತಿಯಲ್ಲಿಯೇ ಸ್ವರೂಪವುಳ್ಳಂತಹ ಮನುಷ್ಯನು ದೇವರ ಗುಣಗಳನ್ನು ಹೊಂದಿದ್ದನು. ದೇವರ ರೀತಿಯಲ್ಲೇ ಪರಿಶುದ್ಧತೆ, ಸತ್ಯ, ನ್ಯಾಯ, ನೀತಿ ಎಲ್ಲ ಗುಣಗಳನ್ನು ಆತನು ದೇವರು ಸೃಷ್ಟಿ ಮಾಡಿರುವಾಗ ಆದಾಮನು ಹೊಂದಿಕೊಂಡಿದ್ದನು. ಸತ್ಯವೇದ ತಿಳಿಸತಕ್ಕಂಥದ್ದಾಗಿದೆ ಆದಿಕಾಂಡ ಪುಸ್ತಕ 2:25 ವಚನದಲ್ಲಿ. ಅದಲ್ಲದೆ ಆ ಮನುಷ್ಯನು ಅವನ ಹೆಂಡತಿಯು ಇಬ್ಬರು ಬೆತ್ತಲೆಯಾಗಿದ್ದರೂ ನಾಚಿಕೊಳ್ಳಲಿಲ್ಲ ಎಂಬುದಾಗಿ. ಯಾಕೆ ಅವರು ಬೆತ್ತಲೆಯಾಗಿದ್ದರೂ ಸಹ ನಾಚಿಕೊಳ್ಳಲಿಲ್ಲ? ಯಾಕೆಂದರೆ ಅವರ ಸುತ್ತ ಆ ಮಹಿಮೆಯ ದೇಹವಾಗಿತ್ತು. ಅಂದರೆ ಪ್ರಕಾಶಮಾನವಾದಂತಹ ಮಹಿಮೆಯ ಬೆಳಕು ಅವರ ದೇಹವನ್ನು ಮುಚ್ಚಿಕೊಂಡಿತ್ತು, ಅವರ ದೇಹವನ್ನು ಆವರಿಸಿಕೊಂಡಿತ್ತು. ಆದರೆ ತಮ್ಮ ಅಂತರಂಗದಲ್ಲಿ ಅಂದರೆ ಒಳಗಡೆ ದೇವರ ಗುಣಗಳನ್ನು ಹೊಂದಿದ್ದರು. ನಾನು ಹೇಳಿದ ಹಾಗೆ ಸತ್ಯ, ನ್ಯಾಯ, ನೀತಿ, ಪರಿಶುದ್ಧತೆ ಅನ್ನುವಂತಹ ಗುಣಗಳನ್ನು ಅವರು ಒಳಗಡೆ ಹೊಂದಿದ್ದರು. ಆದರೆ ಹೊರಗಡೆಯಲ್ಲಿ ಅವರ ದೇಹವನ್ನು ಮಹಿಮೆ ಅಂತಕ್ಕಂತಹ ಪ್ರಕಾಶಮಾನವಾದಂಥ ಬೆಳಕು ಅವರನ್ನು ಆವರಿಸಿಕೊಂಡಿತ್ತು. ಎಂದರೆ ಮಹಿಮೆ ಎನ್ನುವುದನ್ನು ದೇವರು ಇಲ್ಲಿ ಎರಡು ರೀತಿಯಲ್ಲಿ ಹೇಳುವಂಥವರಾಗಿದ್ದಾರೆ. ಒಂದು, ಅವರು ಹೊರಗಿನವಾದಂತಹ ಒಂದು ಭಯಂಕರವಾದಂತಹ ಪ್ರಕಾಶಮಾನವಾದಂತಹ ಮಹಿಮೆಯ ದೇಹವನ್ನು ದೇವರು ಇಲ್ಲಿ ಮಹಿಮೆ ಎಂಬುದಾಗಿ ತಿಳಿಸ್ತಕ್ಕಂಥವರಾಗಿದ್ದಾರೆ. ಎರಡನೇದಾಗಿ, ಮಹಿಮೆ ಅಂದರೆ ದೇವರ ಗುಣವನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರ ಗುಣವನ್ನು ಮಹಿಮೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ಇಲ್ಲಿ ದೇವರು ಯಾರನ್ನು ಮಹಿಮೆ ಪಡಿಸಬೇಕು, ಯಾವ ರೀತಿಯಲ್ಲಿ ಮಹಿಮೆ ಪಡಿಸಬೇಕು ಅನ್ನುವುದನ್ನು ನಮಗೆ ತಿಳಿಸುವಂಥ ನಿಟ್ಟಿನಲ್ಲಿ ತಮ್ಮ ಗುಣಗಳನ್ನು ಪ್ರತಿಬಿಂಬಿಸುವುದರ ಮುಖಾಂತರವಾಗಿ ಮಹಿಮೆ ಪಡಿಸಬೇಕು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅದನ್ನೇ ನಾವು ನೋಡಿದಾಗೆ ಆದಿಕಾಂಡ ಪುಸ್ತಕ 2:17 ವಚನದಲ್ಲಿ ದೇವರು ಆದಾಮ ಮತ್ತು ಹವ್ವಳನ್ನು ಸೃಷ್ಟಿ ಮಾಡಿ ಅವರಿಗೆ ತಿನ್ನಬಾರದು ಎಂದು ಹೇಳಿದಂತಹ ಅನ್ನನ್ನು ತಿಂದು ಅವರು ಅವಿಧೇಯರಾಗಿ ಪಾಪಕ್ಕೆ ಬಿದ್ದಾಗ ನಡೆದಂಥ ಘಟನೆ ಏನು ಅಂದರೆ, ಅವರು ಇದಕ್ಕಿಂತ ಮೊದಲೇ ಆ ಮಹಿಮೆಯ ದೇಹವನ್ನು ಹೊಂದಿಕೊಂಡಿದ್ದರು, ನಾಚಿಕೊಳ್ಳಲಿಲ್ಲ, ಬೆತ್ತಲೆಯಾಗಿದ್ದರೂ ಸಹ ಅವರ ಗುಣ ಪರಿಶುದ್ಧವಾಗಿತ್ತು. ಆದರೆ ಯಾವಾಗ ಒಳ್ಳೆಯದರ ಕೆಟ್ಟದರ ಹಣ್ಣನ್ನು ಅವರು ತಿಂದರೋ ಆ ದಿನದಲ್ಲಿ ಅವರ ಗುಣಗಳು ಬದಲಾವಣೆ ಆಯಿತು. ಅವರನ್ನು ಆವರಿಸಿಕೊಂಡಿದ್ದಂತಹ ಪ್ರಕಾಶಮಾನವಾದಂತಹ ಮಹಿಮೆಯ ದೇಹ ಬಿಟ್ಟು ಹೋಯಿತು. ಅವರು ವಿಧೇಯರಾಗಿದ್ದಾಗ ಎರಡೂ ರೀತಿಯಲ್ಲೂ ಸಹ ಮಹಿಮೆಯನ್ನು ಹೊಂದಿದವರಾಗಿದ್ದರು, ಹೊರಗಿನ ಮಹಿಮೆ ಮತ್ತು ಒಳಗಿನ ಮಹಿಮೆ. ಯಾವಾಗ ಅವರು ದೇವರ ಆಜ್ಞೆಗಳಿಗೆ ಅವಿಧೇಯರಾದರೋ ಆವಾಗ ಎರಡೂ ರೀತಿಯ ಮಹಿಮೆಯಲ್ಲೂ ಸಹ ಅವರು ಕಳೆದುಕೊಳ್ತಕ್ಕಂಥವರಾಗಿದ್ದಾರೆ, ಎರಡೂ ಸಹ ಬಿಟ್ಟು ಹೋಗ್ತಕ್ಕಂಥವರಾಗಿದ್ದಾರೆ. ಅವರ ಸ್ವರೂಪ, ಅವರ ಹೋಲಿಕೆ ಬದಲಾವಣೆಯಲ್ಲಿ ಬರ್ತಕ್ಕಂಥದ್ದಾಗಿದೆ, ಬದಲಾವಣೆ ಉಂಟಾಗ್ತಕ್ಕಂಥದ್ದಾಗಿದೆ. ದೇವರ ಗುಣ ಬದಲಾವಣೆ ಆಯಿತು, ಅವರು ಆವರಿಸಿಕೊಂಡಿದ್ದಂಥ ಪ್ರಕಾಶಮಾನವಾದಂತಹ ಆ ಮಹಿಮೆಯ ದೇಹ ಬಿಟ್ಟು ಹೋಯಿತು. ಯಾಕೆಂದರೆ ಅವಿದೆಯ ನಿಮಿತ್ತ, ಪಾಪದ ನಿಮಿತ್ತ. ಆದ್ದರಿಂದಲೇ ದೇವರು ಹೇಳ್ತಕ್ಕಂಥ ಪಾಪ ಮಾಡಿ ದೇವರ ಮಹಿಮೆಯನ್ನು ನೀವು ಕಳೆದುಕೊಂಡಿದ್ದೀರಾ. ಅದಕ್ಕೆ ಪ್ರಕಟಣೆ ಪುಸ್ತಕದಲ್ಲಿ ದೇವರು ಹೇಳ್ತಕ್ಕಂಥರಾಗಿದ್ದಾರೆ, ಮಹಿಮೆ ಪಡಿಸಿರಿ. ಆದ್ದರಿಂದ ಪ್ರಿಯ ಕೇಳುಗರೇ, ಕಳೆದುಕೊಂಡಿರ್ತಕ್ಕಂತಹ ಆ ಮಹಿಮೆಯನ್ನು ತಿರುಗಿ ದೇವರು ನನ್ನನ್ನು ಮಹಿಮೆ ಪಡಿಸಿರಿ ಎಂಬುದಾಗಿ ಹೇಳ್ತಕ್ಕಂಥರಾಗಿದ್ದಾರೆ. ಆದ್ದರಿಂದ ಪೌಲನು ಹೇಳುವವನಾಗಿದ್ದಾನೆ, ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದೀರಾ. ಅದಕ್ಕೆ ದೇವರು ನಮ್ಮನ್ನು ದೇವರನ್ನ ಮಹಿಮೆ ಪಡಿಸಿರಿ, ಗಣಪಡಿಸಿರಿ, ದೇವರ ಗುಣಗಳನ್ನು ಪ್ರತಿಬಿಂಬಿಸಿರಿ ಈ ಲೋಕದಲ್ಲಿ ಎಂಬುದಾಗಿ ಕರೆಯುವಂಥವರಾಗಿದ್ದಾರೆ. ಇನ್ನು ಈ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಮೋಶೆಯ ಜೀವನವನ್ನು ನಾವು ನೋಡಬೇಕಾಗಿದೆ. ವಿಮೋಚನಾ ಕಾಂಡ 14:15-17 ವಚನಗಳನ್ನು ನಾವು ಓದುವುದಾದರೆ ದೇವರ ವಾಕ್ಯ ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ. ಹೀಗೆ ಮೋಶೆಯು ಬೆಟ್ಟವನ್ನೇರಿ ಹೋದನು, ಆಗ ಮೇಘವು ಬೆಟ್ಟವನ್ನು ಮುಚ್ಚಿಕೊಂಡಿತ್ತು. ಇದಲ್ಲದೆ ಕರ್ತನ ಮಹಿಮೆಯು ಸೀನಾಯಿ ಬೆಟ್ಟದ ಮೇಲೆ ನೆಲೆಯಾಗಿದ್ದರಿಂದ ಮೇಘವು ಅದನ್ನು 6 ದಿನಗಳವರೆಗೆ ಮುಚ್ಚಿಕೊಂಡಿತ್ತು. 7ನೇ ದಿನದಲ್ಲಿ ಆತನು ಮೇಘದೊಳಗಿಂದ ಮೋಶೆಯನ್ನು ಕರೆದನು. ಇದಲ್ಲದೆ ಇಸ್ರಾಯೇಲ್ ಮಕ್ಕಳ ಕಣ್ಣುಗಳ ಮುಂದೆ ಬೆಟ್ಟದ ತುದಿಯಲ್ಲಿ ಕರ್ತನ ಮಹಿಮೆಯ ದೃಶ್ಯವು ದಹಿಸುವ ಅಗ್ನಿಯಂತೆ ಇತ್ತು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಕರ್ತನ ಮಹಿಮೆ ಈ ವಾಕ್ಯದ ಪ್ರಕಾರವಾಗಿ ಹೇಗಿತ್ತು? ಸತ್ಯವೇದ ತಿಳಿಸ್ತಕ್ಕಂಥದ್ದಾಗಿದೆ, ದಹಿಸುವ ಅಗ್ನಿಯಂತಿತ್ತು. ಅಂದರೆ ಮಹಿಮೆ ಅಂದರೆ ಪಾಪಿಗಳು ನೋಡಲು ಅಸಾಧ್ಯ, ಆ ಪ್ರಕಾಶಮಾನವಾದಂತಹ ಬೆಳಕು ಅದು ದಹಿಸುವ ಅಗ್ನಿ, ಪಾಪಿಗಳು ನೋಡಲು ಸಾಧ್ಯವಿಲ್ಲ. ಉದಾಹರಣೆಯಾಗಿ ನಾವು ನೋಡುವುದಾದರೆ ಪ್ರಕಟಣೆ ಪುಸ್ತಕ 1:17 ಪದ್ಮೋಸ್ ದ್ವೀಪದಲ್ಲಿ ಇದ್ದಂತಹ ಪ್ರಕಟಣೆ ಗ್ರಂಥವನ್ನು ಬರೆದಂತಹ ಯೋಹಾನನಿಗೆ ದೇವರು ದರ್ಶನವನ್ನು ನೀಡುವಂತಹ ಸಂದರ್ಭದಲ್ಲಿ ಆತನು ಕ್ರಿಸ್ತನನ್ನ ನೋಡುವಂತೆವನಾಗಿದ್ದಾನೆ. ಆ ಕ್ರಿಸ್ತನನ್ನ ನೋಡಿದಂತಹ ಕ್ಷಣದಲ್ಲಿ ಆತನು ಯಾವ ರೀತಿ ಆದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ನಾನು ಸತ್ತಂತಾದೆನೋ ಎಂಬುದಾಗಿ ಆತನು ಹೇಳುವಂತೆವನಾಗಿದ್ದಾನೆ. ಯಾಕೆಂದರೆ ಪಾಪಿಯಾಗಿರ್ತಕ್ಕಂತಹ ಮನುಷ್ಯರು ದೇವರನ್ನ ಮುಖಾಮುಖಿಯಾಗಿ ನೋಡಲು ಸಾಧ್ಯವಿಲ್ಲ. ಅಷ್ಟು ಪ್ರಕಾಶಮಾನವಾದಂಥ ಬೆಳಕು ಆ ಮಹಿಮೆಯನ್ನ ಯಾರು ಸಹ ನೋಡಲು ಸಾಧ್ಯವಾಗುವುದಿಲ್ಲ. ಇನ್ನು ದಾನಿಯೇಲನ ಪುಸ್ತಕ 10:7 ವಚನದಲ್ಲಿ ನೋಡಬೇಕಾದ್ರೆ ದಾನಿಯೇಲನು ಸಹ ಕ್ರಿಸ್ತನನ್ನ ನೋಡಿದನು. ಆ ಕ್ರಿಸ್ತನನ್ನ ನೋಡಿದಂತ ಸಂದರ್ಭದಲ್ಲಿ ದಾನಿಯೇಲನು ಸಹ ಹೇಳುವಂತ ವಿಚಾರವೇನೆಂದರೆ ನಾನು ಸತ್ತಂತಾದೆನು ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಅವನ ಸ್ಥಿತಿ ಸತ್ತಂತಾದನು ಎಂಬುದಾಗಿ. ಮತ್ತಾಯನು ಬರೆದ ಸುವಾರ್ತೆ 28:7-4 ತನಕ ನಾವು ಓದುವುದಾದರೆ ಅಲ್ಲೂ ಸಹ ಕ್ರಿಸ್ತನ ಪುನರುತ್ಥಾನದ ಸಂದರ್ಭದಲ್ಲಿ ಬೆಳಗ್ಗಿನ ಜಾವದಲ್ಲಿ ಸೈನಿಕರು ಆ ಸಮಾಧಿಯ ಸುತ್ತ ಕಾದುಕೊಂಡಿರುವಾಗ ಅಲ್ಲಿ ದೇವದೂತನು ಬರತಕ್ಕಂಥವನಾಗಿದ್ದಾನೆ. ಆ ದೇವದೂತನ ಒಂದು ಪ್ರಕಾಶಮಾನವಾದಂತಹ ಬೆಳಕನ್ನ ನೋಡಿದಂತಹ ಆ ಸೈನಿಕರು ನಡುಗುತ್ತಾ ಸತ್ತಂತಾದರು ಎಂಬುದಾಗಿ ಅವರ ಒಂದು ಅನುಭವವನ್ನು ನಾವು ಅಲ್ಲಿ ನೋಡುವಂತವರಾಗಿದ್ದೇವೆ. ಇವೆಲ್ಲವೂ ಸಹ ದೇವರ ವರಮಹಿಮೆಯ ಬಗ್ಗೆ ತಿಳಿಸತಕ್ಕಂಥದ್ದಾಗಿದೆ. ಆದರೆ ಮೊದಲನೇ ದೇವದೂತನ ಸಂದೇಶ ನಮಗೆ ಹೊರಗಿನ ಮಹಿಮೆಯಲ್ಲ, ಒಳಗಿನ ಮಹಿಮೆಯ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಒಳಗಿನ ಮಹಿಮೆ ಅಂದರೆ ಆತನ ಗುಣಗಳ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ದೇವರನ್ನ ಮಹಿಮೆ ಪಡಿಸಿರಿ ಅಂದರೆ ನಮ್ಮ ಅಂತರಂಗದ ಅಂದರೆ ನಮ್ಮ ಒಳಗೆ ದೇವರ ಗುಣಗಳನ್ನು ಪ್ರಚುರಪಡಿಸುವುದರ ಮೂಲಕವಾಗಿ ಮಹಿಮೆ ಪಡಿಸಬೇ ಎಂಬುದಾಗಿ ಕರೆಯುವಂಥವರಾಗಿದ್ದಾರೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ ಎಂದರೆ ಒಬ್ಬನೂ ಒಳ್ಳೆಯವನಿಲ್ಲ, ಎಲ್ಲರೂ ಸಹ ದೇವರ ಆಜ್ಞೆಯನ್ನು ಮೀರಿದ್ದಾರೆ. ಆದ್ದರಿಂದ ದೇವರು ಮತ್ತೆ ಅವರ ಆಜ್ಞೆಗಳಿಗೆ ವಿಧೇಯರಾಗಿ ಅವರ ಗುಣಗಳನ್ನು ವ್ಯಕ್ತಪಡಿಸಿ ಅದಕ್ಕೆ ತಕ್ಕಂತೆ ಜೀವಿಸಿ ಅವರನ್ನು ಮಹಿಮೆ ಪಡಿಸುವಂತೆ ಕರೆಯುವವರಾಗಿದ್ದಾರೆ. ದೇವರು ಮೋಶೆಗೆ ತಿಳಿಸುವಂತೆವನಾಗಿದ್ದಾನೆ. ವಿಮೋಚನಕಾಂಡ 33:18-19 ತನಕ ನಾವು ಓದುವುದಾದರೆ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ತಿಳಿಸತಕ್ಕಂಥದ್ದಾಗಿದೆ. ಮಹಿಮೆ ಅಂದರೆ ಏನು ಎಂಬುದನ್ನು ದೇವರು ಮೋಶೆಗೆ ತಿಳಿಸುವಂತೆವರಾಗಿದ್ದಾರೆ. ಇಲ್ಲಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಅವನು ನಿನ್ನ ಮಹಿಮೆಯನ್ನು ನನಗೆ ತೋರಿಸು ಎಂದು ನಾನು ನಿನ್ನನ್ನು ಬೇಡುತ್ತೇನೆ ಅಂದನು. ಮೋಶೆ ದೇವರನ್ನ ಕೇಳುವಂತೆವನಾಗಿದ್ದಾನೆ, ಸ್ವಾಮಿ ನಿನ್ನ ಮಹಿಮೆಯನ್ನ ನನಗೆ ತೋರಿಸು ಎಂಬುದಾಗಿ. ಅದಕ್ಕೆ ದೇವರು ಏನು ಉತ್ತರ ಕೊಡತಕ್ಕಂಥವರಾಗಿದ್ದಾನೆ ಅಂದರೆ ಅದಕ್ಕೆ ಆತನು, ನಾನು ನನ್ನ ಸರ್ವೋತ್ತಮವನ್ನು ನಿನ್ನೆದುರಿಗೆ ಹಾದುಗುಡಿಸಿ ಕರ್ತನ ಹೆಸರನ್ನ ನಿನ್ನ ಮುಂದೆ ಪ್ರಕಟ ಮಾಡಿ ನಾನು ಅವರಿಗೆ ಕೃಪೆಯುಳ್ಳವನಾಗಿರಬೇಕು, ಅವರಿಗೆ ಕೃಪೆಯುಳ್ಳವನಾಗಿರುವೆನು. ನಾನು ಯಾರಿಗೆ ಕರುಣೆಯನ್ನ ತೋರಿಸಬೇಕು ಅವರಿಗೆ ಕರುಣೆಯನ್ನ ತೋರಿಸುವೆನು ಅಂದನು ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಮೋಶೆ ದೇವರ ಬಳಿಯಲ್ಲಿ ಏನನ್ನ ಕೇಳುವವನಾಗಿದ್ದಾನೆ? ಮೋಶೆ ದೇವರ ಬಳಿಯಲ್ಲಿ ನಿನ್ನ ಮಹಿಮೆಯನ್ನ ತೋರಿಸು ಅಂದರೆ ನಿನ್ನ ಗುಣಗಳನ್ನ ತೋರಿಸು ಎಂಬುದಾಗಿ ಕೇಳುವಂತೆವನಾಗಿದ್ದಾನೆ. ಅದಕ್ಕೆ ದೇವರು ಆತನ ಗುಣ ಏನನ್ನು ತೋರಿಸ್ತಕ್ಕಂಥವರಾಗಿದ್ದಾನೆ ಅಂದರೆ ನಾನು ಕೃಪೆ ಉಳ್ಳವನು, ನಾನು ಕರುಣೆ ಉಳ್ಳವನು ಎಂಬುದಾಗಿ ಹೇಳುವಂತೆವರಾಗಿದ್ದಾರೆ. ಇನ್ನು ಮುಂದೆ ಹೋಗಿ ನಾವು ನೋಡುವುದಾದರೆ ದೇವರ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಮತ್ತೊಂದು ಪುಸ್ತಕದಲ್ಲಿ ವಿಮೋಚನಕಾಂಡ 34:5-7 ತನಕ ಓದುವುದಾದರೆ ಅದರಲ್ಲೂ ಸಹ ದೇವರು ಏನನ್ನ ಕೇಳುವಂತೆವನಾಗಿದ್ದಾನೆ, ಏನನ್ನ ತೋರಿಸುವಂತವನಾಗಿದ್ದಾನೆ ನೋಡ್ರಿ ಪ್ರಿಯ ಕೇಳುಗರೆ. ಆಗ ಕರ್ತನು ಮೇಘದಲ್ಲಿ ಇಳಿದು ಬಂದು ಅವನ ಸಂಗಡ ಇಲ್ಲಿ ನಿಂತುಕೊಂಡು ಕರ್ತನ ಹೆಸರನ್ನ ಪ್ರಕಟ ಮಾಡಿದನು. ಕರ್ತನ ಹೆಸರನ್ನ ಪ್ರಕಟ ಮಾಡುವಂತವನಾಗಿದ್ದಾನೆ. ಕರ್ತನ ಹೆಸರೇನು? ದೇವರು ಬಂದು ಅಲ್ಲಿ ನಾನು ಯಹೋವ ನಿಸಿ, ಯಹೋವ ಸಂಬ ಹಾಗೆ ಹೇಳಲಿಲ್ಲ ಪ್ರಿಯ ಕೇಳುಗರೆ. ಅಲ್ಲಿ ಏನು ಯಾವ ರೀತಿಯಲ್ಲಿ ತನ್ನ ಹೆಸರನ್ನ ಪ್ರಕಟಪಡಿಸತಕ್ಕಂಥನಾಗಿದ್ದಾನೆ ಅಂದ್ರೆ ಕರ್ತನು ಅವನೆದುರಿಗೆ ಹಾದು ಹೋಗುತ್ತಾ ಕರ್ತನು ಕರ್ತನಾದ ದೇವರು ಕರುಣಾಳುವು ಕೃಪಾಳುವು ದೀರ್ಘಶಾಂತನು ಒಳ್ಳೆತನದಲ್ಲಿ ಮತ್ತು ಸತ್ಯದಲ್ಲಿ ಸಮೃದ್ಧಿಯ ಆದಾತನು ಸಾವಿರ ತಲೆಗಳವರೆಗೂ ಕರುಣೆ ತೋರಿಸುವಾತನು ದೋಷ ಅಪರಾಧವನ್ನು ಪಾಪವನ್ನ ಶಮಿಸುವಾತನು ಅಪರಾಧಿಯನ್ನ ನಿರಪರಾಧಿ ಎಂದು ಎನಿಸದವನು ತಂದೆಗಳ ದೋಷವನ್ನ ಮಕ್ಕಳ ತಲೆ ಮೇಲೆಯೂ ಮೊಮ್ಮಕ್ಕಳ ಮೇಲೆಯೂ 3ನೇ ಮತ್ತು 4ನೇ ತಲೆಗಳವರೆಗೂ ವಿಚಾರಿಸುವಾತನು ಎಂದು ಪ್ರಕಟಪಡಿಸಿಕೊಂಡನು ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಈ ವಾಕ್ಯಗಳೆಲ್ಲ ನಮಗೇನನ್ನ ತಿಳಿಸ್ತಕ್ಕಂಥದ್ದಾಗಿದೆ ಅಂದ್ರೆ ಆತನು ಮಹಿಮೆಯನ್ನ ಕೇಳುವಂತವನಾಗಿದ್ದಾನೆ, ಆತನ ಹೆಸರನ್ನ ಪ್ರಕಟಪಡಿಸತಕ್ಕಂಥನಾಗಿದ್ದಾನೆ. ಆತನ ಹೆಸರನ್ನು ಸಹ ಯಾವ ರೀತಿಯಲ್ಲಿ ಪ್ರಕಟಪಡಿಸತಕ್ಕಂಥನಾಗಿದ್ದಾನೆ ಅಂದರೆ ಆತನ ಹೆಸರು ಮಹಿಮೆ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ಗುಣಗಳನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಮಹಿಮೆ ಅಂದರೆ ಗುಣವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ದೇವರು ಗುಣವನ್ನು ತೋರ್ಪಡಿಸುವಾಗೆ ಕರೀತಕ್ಕಂಥವರಾಗಿದ್ದಾರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ವಿಮೋಚನಕಾಂಡ 34:29 ವಚನದಲ್ಲಿ ಆತನ ಮುಖವು ಪ್ರಕಾಶವಾಗಿತ್ತು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ಆತನು ದೇವರ ಜೊತೆಯಲ್ಲಿ ಮಹಿಮೆಯಲ್ಲಿ 40 ದಿನಗಳ ಕಾಲ ಮೋಶೆ ಇದ್ದನು. ಅದೇ ವಿಮೋಚನಕಾಂಡ 33:11 ವಚನ ತಿಳಿಸ್ತದೆ, ದೇವರ ಜೊತೆಯಲ್ಲಿ ಅವನು ಮುಖಾಮುಖಿಯಾಗಿ ಮಾತನಾಡಿದನು. ಮೋಶೆ ಈ ಲೋಕದಲ್ಲಿ ಒಟ್ಟು 120 ವರ್ಷಗಳ ಕಾಲ ಬದುಕಿದನು. ನಲವತ್ತು ವರ್ಷ ಐಗುಪ್ತದಲ್ಲಿ 40 ವರ್ಷ ಕುರಿಗಳನ್ನ ಮೇಯಿಸುತ್ತಿದ್ದನು, 40 ವರ್ಷ ಇಸ್ರಾಯೇಲ್ ಜನಗಳನ್ನ ನಡೆಸುವವನಾಗಿದ್ದನು. ಆದರೆ ಮೋಶೆಯ ಬಗ್ಗೆ ದೇವರು ಯಾವ ರೀತಿಯಲ್ಲಿ ಸಾಕ್ಷಿಯನ್ನು ನೀಡುವಂತವರಾಗಿದ್ದಾರೆ ಎಂಬುದನ್ನ ನಾವು ಸಂಖ್ಯಾಕಾಂಡ 12:3 ಓದುವುದಾದ್ರೆ ದೇವರು ಈ ರೀತಿಯಾಗಿ ಹೇಳುವಂತವರಾಗಿದ್ದಾರೆ. ಆದರೆ ಮೋಶೆ ಎಂಬುವವನು ಭೂಮುಖದ ಮೇಲಿರುವ ಸಕಲ ಜನರಿಗಿಂತಲೂ ಬಹು ಸಾತ್ವಿಕನಾಗಿದ್ದನು ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಎಲ್ಲರಿಗಿಂತಲೂ ಆತನು ಸಾತ್ವಿಕನಾಗಿದ್ದನು ಎಂಬುದಾಗಿ ದೇವರ ವಾಕ್ಯ ದೇವರೇ ಸಾಕ್ಷಿ ಕೊಡುವಂತವರಾಗಿದ್ದಾರೆ. ಹೇಗೆ ಐಗುಪ್ತದಲ್ಲಿ ಕೊಲೆಗಾರನಾಗಿದ್ದಂತಹ ಮೋಶೆಯ ಜೀವಿತವನ್ನ ದೇವರು 40 ವರ್ಷಗಳ ಕಾಲ ಆ ಕುರಿ ಗಾಯುವಂತ ಸಂದರ್ಭದಲ್ಲಿ ಆತನ ಗುಣಗಳನ್ನ ದೇವರು ಬದಲಾಯಿಸುವಂತವರಾಗಿದ್ದಾರೆ. 40 ವರ್ಷ ಇಸ್ರಾಯೇಲ್ ಜನಗಳನ್ನ ನಾಯಕನಾಗಿ ನಡೆಸಿಕೊಳ್ಳುವಂತಹ ನಿಟ್ಟಿನಲ್ಲಿ ದೇವರು ಅವನ ಗುಣವನ್ನ ಬದಲಾಯಿಸತಕ್ಕಂಥವರಾಗಿದ್ದಾರೆ. ಯೇಸು ಸ್ವಾಮಿಯು ಸಹ ಈ ಲೋಕದಲ್ಲಿದ್ದಾಗ ಅವರ ಬಗ್ಗೆ ಸತ್ಯವೇದ ಏನನ್ನ ತಿಳಿಸತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ, ನಿಮಗೆ ಗೊತ್ತೇ, ಯೇಸು ಸ್ವಾಮಿ ಈ ಲೋಕದಲ್ಲಿರಬೇಕಾದಂತಹ ಸಂದರ್ಭದಲ್ಲಿ ಯೋಹಾನನು ಬರೆದ ಸುವಾರ್ತೆಯ ಪುಸ್ತಕ 1:14 ತಿಳಿಸತಕ್ಕಂಥದ್ದಾಗಿದೆ. ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿ ನಮ್ಮ ಮಧ್ಯದಲ್ಲಿ ಯೇಸು ಸ್ವಾಮಿ ಜೀವಿಸಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಕೃಪೆ ಮತ್ತು ಸತ್ಯ ಏನನ್ನು ಸೂಚಿಸತಕ್ಕಂಥದ್ದಾಗಿದೆ? ಕೃಪೆ ಮತ್ತು ಸತ್ಯ ದೇವರ ಗುಣವನ್ನ ಸೂಚಿಸತಕ್ಕಂಥದ್ದಾಗಿದೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ತನ್ನ ತಂದೆಯ ಗುಣಗಳನ್ನ ಈ ಲೋಕದಲ್ಲಿ ನಮ್ಮೆಲ್ಲರಿಗೂ ಸಹ ತೋರಿಸಿದನು. ಆ ಒಂದು ಗುಣ ಏನು ಎಂಬುದಾಗಿ ನಾವು ನೋಡಬೇಕಾದರೆ ಮುಖ್ಯವಾಗಿ ಕೃಪೆ ಮತ್ತು ಸತ್ಯವನ್ನ ಯೇಸು ಸ್ವಾಮಿ ಈ ಲೋಕದಲ್ಲಿ ಎಲ್ಲರಿಗೂ ಸಹ ತೋರಿಸಿದನು ಎಂಬುದನ್ನ ಈ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸುವಂತದನ್ನ ನಾವು ನೋಡುವಂತವರಾಗಿದ್ದೇವೆ. ಅದಕ್ಕೋಸ್ಕರವೇ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಯೋಹಾನನು ಬರೆದ ಸುವಾರ್ತೆ 7:18 ನಾವು ಗಮನಿಸಬೇಕಾದ್ರೆ ಸ್ವಂತ ಮಹಿಮೆ ಅಲ್ಲ, ಆತನನ್ನ ಕಳಿಸಿದ ಆತನ ಮಹಿಮೆಯನ್ನ ಹುಡುಕುವ ಆತನನ್ನೇ ಸತ್ಯವಂತನು ಮತ್ತು ನೀತಿವಂತನು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಯೇಸು ಸ್ವಾಮಿ 33.5 ವರ್ಷಗಳ ಕಾಲ ಈ ಲೋಕದಲ್ಲಿ ಜೀವಿಸಿದಾಗ ಸಂಪೂರ್ಣವಾಗಿ ತನ್ನ ತಂದೆಯ ಗುಣವನ್ನ ಈ ಲೋಕಕ್ಕೆ ಪ್ರಚುರಪಡಿಸಿದನು. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಗುಣವನ್ನ ಕಳೆದುಕೊಂಡು ದೇವರ ಆಜ್ಞೆಗಳನ್ನ ಮುರಿದು ಹಾಕಿದರು. ಆದರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಮನುಷ್ಯನು ಪಾಪ ಮಾಡದಂತೆ ಹೇಗೆ ಜೀವಿಸಲು ಸಾಧ್ಯ, ದೇವರ ಆಜ್ಞೆಗಳಿಗೆ ಪರಿಪೂರ್ಣವಾಗಿ ಜೀವಿಸಲು ಹೇಗೆ ಸಾಧ್ಯ, ಅದು ಸಾಧ್ಯ ಎಂಬುದನ್ನು ತೋರಿಸುವುದರ ಮೂಲಕವಾಗಿ ತನ್ನ ತಂದೆಯ ಗುಣವನ್ನ ಈ ಲೋಕದಲ್ಲಿ ತೋರ್ಪಡಿಸಿ ತನ್ನ ತಂದೆಯನ್ನ ಮಹಿಮೆಪಡಿಸಿದನು. ಯೇಸು ಸ್ವಾಮಿ ದೇವರ ಆಜ್ಞೆಗಳನ್ನ ಕೈಗೊಂಡು ತನ್ನ ಮಹಿಮೆಯಲ್ಲಿ ಜೀವಿಸಿದನು, ದೇವರ ಗುಣಗಳನ್ನ ಈ ಲೋಕದಲ್ಲಿ ತೋರಿಸಿದನು. ಅದೇ ರೀತಿಯಾಗಿ ನಾವು ಸಹ ಜೀವಿಸಬೇಕೆಂಬುದಾಗಿ ಈ ಕೊನೆಯ ಕಾಲದಲ್ಲಿ ದೇವರು 3 ದೂತರ ಸಂದೇಶದ ಮೂಲಕವಾಗಿ ನಮ್ಮನ್ನು ಕರೆಯುವಂತವರಾಗಿದ್ದಾರೆ. ಈ ಲೋಕದಲ್ಲಿ ಅನೇಕ ಅದ್ಭುತಗಳನ್ನು ಅನೇಕ ಗುಣಪಡಿಸುವ ಕಾರ್ಯಗಳನ್ನ ದೇವರು ಈ ಲೋಕದಲ್ಲಿ ಯೇಸು ಸ್ವಾಮಿ ಮಾಡಿದರು. ಅದರ ಮುಖಾಂತರವಾಗಿ ಆತನು ತನ್ನ ತಂದೆಯನ್ನ ಮಹಿಮೆ ಪಡಿಸಿದನು, ತನ್ನ ಮಹಿಮೆಯನ್ನ ತೋರಿಸಿದನು. ಯಾವ ರೀತಿಯಲ್ಲಿ? ತನ್ನ ಗುಣಗಳನ್ನ ಈ ಲೋಕದಲ್ಲಿ ಒಳ್ಳೆಯ ಕಾರ್ಯಗಳನ್ನ ಮಾಡುವುದರ ಮೂಲಕವಾಗಿ ಸತ್ಯವೇದದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಆತನನ್ನ ಮಹಿಮೆ ಪಡಿಸಿರಿ ಎಂದು ಕರೆಯುವಂತವರಾಗಿದ್ದಾರೆ. ಆದರೆ ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡಬೇಕಾದ್ರೆ, ಒಂದು, ಆತನ ಗುಣಗಳನ್ನ ಪ್ರತಿಬಿಂಬಿಸುವುದರ ಮೂಲಕವಾಗಿ; ಎರಡನೇದಾಗಿ, ನಾವು ಒಳ್ಳೆ ಕಾರ್ಯಗಳನ್ನ ಮಾಡುವುದರ ಮೂಲಕವಾಗಿ. ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸತಕ್ಕಂಥದ್ದಾಗಿದೆ. ಯೋಹಾನನ ಸುವಾರ್ತೆ 8:12 ಯೇಸು ಸ್ವಾಮಿ ಹೇಳುವಂತವರಾಗಿದ್ದಾರೆ, ನಾನೇ ಈ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ಹೇಳುವಂತವರಾಗಿದ್ದಾರೆ. ಆದರೆ ಮತ್ತಾಯನು ಬರೆದ ಸುವಾರ್ತೆಯ ಪುಸ್ತಕದಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ಗಮನಿಸಬೇಕಾದ್ರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸತಕ್ಕಂಥದ್ದಾಗಿದೆ. 14:16 ನಾವು ಗಮನಿಸುವುದಾದ್ರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಬೆಟ್ಟದ ಮೇಲೆ ಇರುವ ಪಟ್ಟಣವು ಮರೆಯಾಗಲಾರದು, ಇಲ್ಲವೇ ಮನುಷ್ಯರು ದೀಪವನ್ನ ಒತ್ತಿಸಿ ಕೊಳಗೆ ಒಳಗೆ ಇಡದೆ ಅದನ್ನ ದೀಪಸ್ತಂಭದ ಮೇಲೆ ಇಡುತ್ತಾರೆ, ಆಗ ಅದು ಮನೆಯಲ್ಲಿರುವವರಿಗೆಲ್ಲರಿಗೂ ಬೆಳಕು ಕೊಡುವುದು. ಅದರಂತೆ ಜನರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನ ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನ ಮಹಿಮೆಪಡಿಸುವ ಹಾಗೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಯಾವ ರೀತಿಯಲ್ಲಿ ನಾವು ಮಹಿಮೆ ಪಡಿಸಲು ಸಾಧ್ಯ, ಯಾವ ರೀತಿಯಲ್ಲಿ ದೇವರನ್ನ ಮಹಿಮೆ ಪಡಿಸಲು ಸಾಧ್ಯ ಅಂದ್ರೆ, ನಮ್ಮ ಒಳ್ಳೆಯ ಕಾರ್ಯಗಳ ಮೂಲಕವಾಗಿ, ನಾವು ಮಾಡುವಂತಹ ಒಳ್ಳೆಯ ಕಾರ್ಯಗಳ ಮುಖಾಂತರವಾಗಿ ಅನೇಕರು ನಮ್ಮನ್ನ ನೋಡಿ ಮಹಿಮೆ ಪಡಿಸತಕ್ಕಂಥವರಾಗಿದ್ದಾರೆ ದೇವರನ್ನ. ಅದಕ್ಕೋಸ್ಕರವೇ ಯಾಕೋಬನ ಪುಸ್ತಕ 1:17 ತಿಳಿಸತಕ್ಕಂಥದ್ದಾಗಿದೆ, ಪ್ರತಿ ಒಂದು ಒಳ್ಳೆಯದವೂ ಸಹ ಪರಲೋಕದಿಂದ ಬರತಕ್ಕಂಥದ್ದಾಗಿದೆ ಎಂಬುದಾಗಿ. ಪರಲೋಕದಿಂದ ಎಲ್ಲವೂ ನಮಗೆ ದೇವರು ಕೊಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸುವಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. 1 ಪೇತ್ರ 2:12-12 ಓದಬೇಕಾದ್ರೆ ಅಲ್ಲೂ ಸಹ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ, ಅನ್ಯರು ನಿಮ್ಮ ಕ್ರಿಯೆಗಳನ್ನ ನೋಡಿ ದೇವರನ್ನ ಮಹಿಮೆಪಡಿಸುವವರಾಗಿದ್ದಾರೆ ಎಂಬುದಾಗಿ. ನಾವು ಮಾಡುವಂತಹ ಒಳ್ಳೆಯ ಕಾರ್ಯಗಳನ್ನ ನೋಡುವುದರ ಮೂಲಕವಾಗಿ ಅನ್ಯರು ಸಹ, ಅಯ್ಯೋ ನನ್ನ ಮಕ್ಕಳು, ದೇವರ ಮಕ್ಕಳು ಇಂತಹ ಒಳ್ಳೆಯ ಕಾರ್ಯಗಳನ್ನ ಮಾಡ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ದೇವರ ನಾಮ ಮಹಿಮೆ ಪಡ್ತಕ್ಕಂಥದ್ದಾಗಿದೆ. ನಾವು ಈ ಲೋಕದಲ್ಲಿ ಒಳ್ಳೆಯ ಗುಣಗಳನ್ನ ತೋರಿಸಿದಾಗ ಆ ಗುಣಗಳನ್ನ ನೋಡಿದಂತಹ ಅನ್ಯರು ದೇವರನ್ನ ಮಹಿಮೆ ಪಡಿಸುವಂತವರಾಗಿದ್ದಾರೆ. ದೇವರನ್ನ ಮಹಿಮೆ ಪಡಿಸುವುದು ಎಂದರೆ ಆತನ ಗುಣಗಳನ್ನ ಈ ಲೋಕದಲ್ಲಿ ತೋರಿಸುವುದಾಗಿದೆ. ಆತನ ಮಹಿಮೆಯನ್ನು ನೋಡಿದಂತಹ ಅನ್ಯರು ಸಹ ದೇವರನ್ನ ಮಹಿಮೆ ಪಡಿಸುವಂತೆವರಾಗಿದ್ದಾರೆ. ಅದಕ್ಕೋಸ್ಕರವೇ ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಯೋಹಾನನ ಸುವಾರ್ತೆ 15:8 ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಬಹಳ ಸುಂದರವಾಗಿ ದೇವರು ಬರೆಯುವಂತರಾಗಿದ್ದಾರೆ. ನೀವು ಬಹಳ ಫಲವನ್ನ ಕೊಡುವುದರಿಂದ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು, ಹೀಗೆ ನೀವು ನನ್ನ ಶಿಷ್ಯರಾಗುವಿರಿ ಎಂಬುದಾಗಿ. ಬಹಳ ಫಲ ಕೊಡುವುದರಿಂದ ಮಹಿಮೆ ಉಂಟಾಗುವುದು ಎಂದರೆ ಯಾವ ಫಲವನ್ನ ದೇವರು ಎದುರು ನೋಡ್ತಕ್ಕಂಥವರಾಗಿದ್ದಾರೆ? ಯಾವ ಫಲ ಅಂದರೆ ಆತ್ಮನ ಫಲಗಳು. ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5:22 22-23 ನಾವು ಓದುವಂತೆವರಾಗಿದ್ದೇವೆಲ್ಲವೇ. ಆ ಒಂದು ಆತ್ಮನ ಫಲಗಳು ನಮ್ಮಲ್ಲಿ ಬರಬೇಕು ಅಂದ್ರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ವಿನಯ, ಸದ್ಗುಣ, ನಂಬಿಕೆ, ಈ ಒಂದು 7 ಫಲಗಳು ನಮ್ಮ ಜೀವಿತದಲ್ಲಿ ಬರಬೇಕು ಅಂದ್ರೆ ನಮ್ಮ ಗುಣ ಬದಲಾವಣೆ ಆಗಬೇಕು. ಆ ಗುಣದ ಮೂಲಕವಾಗಿ ನಾವು ದೇವರನ್ನ ಮಹಿಮೆ ಪಡಿಸುವಂತೆವರಾಗಿದ್ದೇವೆ. ಆದ್ದರಿಂದಲೇ ದೇವರು ಮತ್ತೊಂದು ಆವರ್ತಿ ನಮ್ಮನ್ನು ಎಚ್ಚರಿಸುವಂತೆವರಾಗಿದ್ದಾರೆ. 1 ಕೊರಿಂಥ್ಯದವರಿಗೆ 10:31 ನೀವೇನೇ ಮಾಡಿದರೂ ದೇವರ ಮಹಿಮೆಗೋಸ್ಕರ ಮಾಡಿ ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ದಾನಿಯೇಲನು ಸಹ ಅವನ ಪುಸ್ತಕದಲ್ಲಿ ನಾವು ನೋಡುವಂತೆವರಾಗಿದ್ದೇವೆ. ಅವರು ಯಾವುದೇ ರೀತಿಯಾದಂತಹ ಅಶುದ್ಧವಾದಂತಹ ಭೋಜನಗಳನ್ನ ತೆಗೆದುಕೊಳ್ಳಲಿಲ್ಲ. ಅದರ ಮುಖಾಂತರವಾಗಿ ಅವರು ದೇವರನ್ನ ಮಹಿಮೆ ಪಡಿಸಿದರು. ಪ್ರಿಯರೇ, ನಾವು ತಿಂತಕ್ಕಂತಹ, ಕುಡಿತಕ್ಕಂತಹ, ನಾವು ಧರಿಸತಕ್ಕಂತಹ ಬಟ್ಟೆಗಳಲ್ಲಿ, ಮಾತನಾಡತಕ್ಕಂತಹ ಮಾತುಗಳಲ್ಲಿ, ಪ್ರತಿ ಒಂದರಲ್ಲೂ ಸಹ ನಾವು ದೇವರನ್ನ ಇವತ್ತು ಮಹಿಮೆ ಪಡಿಸಬೇಕಾಗಿದೆ. ಅಂದರೆ ಪ್ರತಿ ಒಂದರಲ್ಲೂ ಸಹ ನಾವು ದೇವರಿಗೆ ಮೀಸಲಾದಂತಹ ಜನಾಂಗ ಎಂಬುದಾಗಿ ನಾವು ಮಹಿಮೆ ಪಡಿಸಬೇಕಾಗಿದೆ. ಅದಕ್ಕೋಸ್ಕರವೇ ದೇವರು ಇವತ್ತು ನಮ್ಮನ್ನ ಮಹಿಮೆ ಪಡಿಸಿರಿ ಎಂಬುದಾಗಿ ಕರೆಯುವಂತವರಾಗಿದ್ದಾರೆ. ಯಾಕೆಂದರೆ ಎಲ್ಲ ಗುಣಗಳನ್ನ ನಾವು ಕಳೆದುಕೊಂಡಿದ್ದೇವೆ. ಈ ಎಲ್ಲ ಗುಣಗಳನ್ನ ದೇವರು ಮತ್ತೆ ನಮ್ಮ ಜೀವಿತದಲ್ಲಿ ಬರುವಾಗಿಯೂ, ಪರಲೋಕ ರಾಜ್ಯಕ್ಕೆ ತಕ್ಕಂತೆ ಜೀವಿಸುವಾಗಿಯೂ ನಮ್ಮನ್ನ ಕರೆಯುವಂತವನಾಗಿದ್ದಾನೆ. ಅದಕ್ಕೋಸ್ಕರವೇ ನೀವು ಈ ದಿನದಲ್ಲಿ, ಹೌದು, ನಾನು ದೇವರನ್ನ ಮಹಿಮೆ ಪಡಿಸತಕ್ಕಂತನಾಗಿದ್ದೇನೆ, ನನ್ನ ಪ್ರತಿಯೊಂದು ಉಡುಗೆ ತೊಡುಗೆ, ಊಟ ಉಪಚಾರ, ಮಾತು ನಡೆ ನುಡಿಗಳಲ್ಲಿ ನಾನು ದೇವರನ್ನ ಮಹಿಮೆ ಪಡಿಸತಕ್ಕಂತನಾಗಿದ್ದೇನೆ, ನನ್ನ ಗುಣಗಳನ್ನ ಪ್ರತಿಬಿಂಬಿಸ್ತೇನೆ, 10 ಆಜ್ಞೆಗಳಿಗೆ ಕೈಗೊಂಡು ನಡೀತಕ್ಕಂತನಾಗಿದ್ದೇನೆ ಎಂಬುದಾಗಿ ತೀರ್ಮಾನಿಸುವುದಾದ್ರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸ್ವಾಮಿ, ನಿನ್ನ ಮಹಿಮೆಯನ್ನು ನಾವು ಕಳೆದುಕೊಂಡಿದ್ದೇವೆ. ಮಹಿಮೆ ಪಡಿಸುವಾಗೆ ನೀನು ಕರೆಯುವಾತನಾಗಿದ್ದೀಯ. ನಮ್ಮ ಎಲ್ಲಾ ಕ್ರಿಯೆಗಳಲ್ಲಿಯೂ, ನಮ್ಮ ಎಲ್ಲಾ ಕಾರ್ಯಗಳಲ್ಲಿಯೂ, ನಡೆ ನುಡಿಗಳಲ್ಲಿ ನಾವು ಮಹಿಮೆ ಪಡಿಸಲು ಇವತ್ತಿನಿಂದ ತೀರ್ಮಾನ ಮಾಡತಕ್ಕಂಥವರಾಗಿದ್ದೇವೆ ಸ್ವಾಮಿ. ಅಪ್ಪ, ಈ ರೀತಿಯಾಗಿ ತೀರ್ಮಾನ ಮಾಡ್ತಕ್ಕಂತಹ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು, ಅವರನ್ನು ಬದಲಾಯಿಸು, ನಿನ್ನ ಪರಲೋಕ ರಾಜ್ಯಕ್ಕೆ ತಕ್ಕಂತೆ ಮಹಿಮೆ ಪಡಿಸುವಾಗಿ ಅವರಿಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು
ನಿಮ್ಮನ್ನು ಆಶೀರ್ವದಿಸಲಿ.